Welcome once again to Words of Life.
ಮತ್ತೊಮ್ಮೆ ಜೀವವಾಕ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
We are going to turn today to Romans chapter
1. ಇವತ್ತು ನಾವು ರೋಮಾಪುರದ ಪತ್ರಿಕೆ ಒಂದನೇ ಅಧ್ಯಾಯವನ್ನು ನೋಡಿಕೊಳ್ಳುತ್ತಾ ಇದ್ದೇವೆ.
We're not going to study every verse in this epistle, though it would be very profitable to do so.
ನಾವು ಈ ಪತ್ರಿಕೆಯಲ್ಲಿ ಬರುವಂತ ಎಲ್ಲಾ ವಚನಗಳನ್ನು ನೋಡಿಕೊಳ್ಳುತ್ತಾ ಇಲ್ಲ. ನಾವು ಆ ರೀತಿಯಾಗಿ ಮಾಡೋದಾದರೆ ಲಾಭಕರ ಕೂಡ ಆಗಿರುತ್ತೆ.
We will go through the main points in this wonderful letter.
ಈ ಒಂದು ಅದ್ಭುತವಾದ ಪತ್ರಿಕೆಯಲ್ಲಿ ಪ್ರಮುಖವಾದಂತಹ ಅಂಶಗಳ ಕಡೆಗೆ ಮಾತ್ರ ಗಮನ ಹರಿಸ್ತಾ ಇದ್ದೇವೆ.
ವಾಟ್ ಇಸ್ ದ ಥೀಮ್ ಆಫ್ ರೋಮನ್ಸ್?
ರೋಮಾಪುರದ ಪತ್ರಿಕೆಯ ವಿಷಯ ಏನಾಗಿದೆ?
ಇನ್ ದ ವೆರಿ ಫಸ್ಟ್ ಸೆಂಟೆನ್ಸ್ ಯು ರೀಡ್ ದ ಎಕ್ಸ್ಪ್ರೆಷನ್ ದ ಗಾಸ್ಪಲ್ ಆಫ್ ಗಾಡ್.
ಈ ಪತ್ರಿಕೆಯ ಮೊದಲ ವಚನದಲ್ಲಿ ಒಂದು ಹೇಳಿಕೆ ನೋಡುತ್ತೇವೆ, ದೇವರ ಸುವಾರ್ತೆ ಎಂಬುದಾಗಿ.
ಅಂಡ್ ದಟ್ ಇಸ್ ದ ಥೀಮ್ ಆಫ್ ದಿಸ್ ಲೆಟರ್.
ಅದು ಈ ಪತ್ರಿಕೆಯ ವಿಷಯವಾಗಿದೆ.
Which people in the Old Testament could not experience.
ಹಳೆಯ ಒಡಂಬಡಿಕೆಯಲ್ಲಿರುವಂತಹ ಜನರು ಇದರ ಅನುಭವ ಪಡೆದುಕೊಂಡಿಲ್ಲ.
It was promised in the Old Testament through the prophets.
ಇಲ್ಲಿ ಹೇಳುತ್ತೆ, ದೇವರು ತನ್ನ ಪ್ರವಾದಿಗಳ ಮುಖಾಂತರ ವಾಗ್ದಾನ ಮಾಡಿದ್ದನು ಎಂಬುದಾಗಿ.
And the first thing we need to understand about this gospel of God.
ಈ ದೇವರ ಸುವಾರ್ತೆಯ ಬಗ್ಗೆ ನಾವು ಮೊದಲ ಸಂಗತಿ ಏನು ಅರ್ಥ ಮಾಡ್ಕೋಬೇಕಂದ್ರೆ,
is that it does not concern us.
ಅದು ನಮಗೆ ಸಂಬಂಧಪಟ್ಟದ್ದಲ್ಲ ಎಂಬುದಾಗಿ.
It concerns Jesus Christ, verse 3.
ಮೂರನೇ ವಚನದಲ್ಲಿ ಹೇಳುತ್ತೆ, ಯೇಸು ಕ್ರಿಸ್ತನ ವಿಷಯವಾದದ್ದೇ ಎಂಬುದಾಗಿ.
You can have a gospel centered in man or a gospel centered in God.
ನೀವು ಸುವಾರ್ತೆಯನ್ನ ಮಾನವ ಕೇಂದ್ರೀಕೃತದಲ್ಲಿ ಇರಿಸಿಕೊಳ್ಳಬಹುದು ಅಥವಾ ದೇವರ ಕೇಂದ್ರೀಕೃತದಲ್ಲಿಯೂ ಸಹ ಇರಿಸಿಕೊಳ್ಳಬಹುದು.
I'll explain what I mean.
ನಾನು ಹೇಳುವಂತದ್ದನ್ನು ವಿವರಿಸುತ್ತೇನೆ.
Listen to this.
ಕೇಳಿಸಿಕೊಳ್ಳ್ರಿದನ್ನ.
The gospel of God concerning his son.
ದೇವರ ಸುವಾರ್ತೆಯು ತನ್ನ ಮಗನಿಗೆ ಸಂಬಂಧಪಟ್ಟ ವಿಷಯವಾಗಿದೆ.
It's not concerning us.
ಅದು ನಮಗೆ ಸಂಬಂಧಪಡೋದಿಲ್ಲ.
Haven't you always felt the gospel concerns you?
ಸುವಾರ್ತೆಯು ನಿಮ್ಮ ವಿಷಯವಾಗಿದೆ ಎಂಬುದಾಗಿ ನಿಮಗೆ ಯಾವತ್ತಾದರೂ ಅನಿಸಿದೆನಾ?
You are a sinner and the gospel has come to save you.
ನೀವು ಪಾಪಿಗಳು, ಸುವಾರ್ತೆಯು ನಿಮ್ಮನ್ನು ರಕ್ಷಿಸಲು ಬಂತು ಅಂತ ಅನ್ಕೊಂಡಿದ್ದೀರಾ?
You are sick and the gospel is that you can be healed.
ನೀವು ಅಸ್ವಸ್ಥಗೊಂಡಿದ್ದೀರಿ, ಸುವಾರ್ತೆಯು ನಿಮಗೆ ಸ್ವಸ್ಥ ಮಾಡಲು ಬಂತು ಅಂತ ಅನ್ಕೊಂಡಿದ್ದೀರಾ?
That you are poor and the gospel can meet your financial needs.
ನೀವು ಬಡವರಾಗಿದ್ದಕ್ಕಾಗಿ ಸುವಾರ್ತೆಯು ನಿಮ್ಮ ಹಣಕಾಸಿನ ಅಗತ್ಯತೆ ಮುಟ್ಟಲು ಬಂತು ಅಂತ ಅಂದ್ಕೊಂಡಿದ್ದೀರಾ?
That is a gospel centered in you as a man and that's why your Christian life is so shallow.
ಅದರ ಅರ್ಥ, ಸುವಾರ್ತೆಯು ಮಾನವರಾದ ನಿಮ್ಮಲ್ಲಿ ಕೇಂದ್ರೀಕೃತವಾಗಿದೆ, ಅದಕ್ಕಾಗಿ ನಿಮ್ಮ ಕ್ರೈಸ್ತತ್ವವು ಆಳವಿಲ್ಲದಾಗಿದೆ.
Most Christians, more than 95% of them, their gospel is centered around themselves.
ಶೇಕಡಾ 95%ರಷ್ಟು ಕ್ರೈಸ್ತರಲ್ಲಿ ಸುವಾರ್ತೆಯು ಅವರಲ್ಲಿಯೇ ಕೇಂದ್ರೀಕರಿಸಲ್ಪಟ್ಟಿದೆ.
Christ has saved me.
ಕ್ರಿಸ್ತನು ನನ್ನನ್ನು ರಕ್ಷಿಸಿದ್ದಾನೆ.
He has healed me.
ನನ್ನನ್ನು ಸ್ವಸ್ಥಪಡಿಸಿದ್ದಾನೆ.
He answered this prayer of mine.
ನನ್ನ ಈ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ.
He healed my child.
ನನ್ನ ಮಗುವನ್ನು ಸ್ವಸ್ಥಪಡಿಸಿದ್ದಾನೆ.
He's given me a house.
ನನಗೆ ಮನೆ ಕೊಟ್ಟಿದ್ದಾನೆ.
He's given me a job.
ನನಗೆ ಕೆಲಸ ಕೊಟ್ಟಿದ್ದಾನೆ.
What's God getting out of it?
ಇದರಿಂದ ದೇವರು ಪಡೆದುಕೊಳ್ಳುವಂತದ್ದು ಏನು ಹಾಗಾದ್ರೆ?
Nothing.
ಏನೂ ಇಲ್ಲ.
But you're getting a lot.
ನೀವು ಬಹಳ ಪಡ್ಕೊಂಡಿದ್ದೀರಿ.
And that's why your Christian life is so empty, shallow and dry.
ಅದಕ್ಕಾಗಿ ನಿಮ್ಮ ಕ್ರೈಸ್ತ ಜೀವಿತವು ಒಣಗಿದ್ದಾಗಿದೆ, ಆಳವಿಲ್ಲದ್ದಾಗಿದೆ ಮತ್ತು ಖಾಲಿಯಾಗಿದೆ.
Your eyes need to be open to see the gospel doesn't concern you.
ಸುವಾರ್ತೆಯು ಮೊದಲು ನಿಮ್ಮ ವಿಷಯವಾಗಿ ಇಲ್ಲ ಎಂಬುದಾಗಿ ನೀವು ನೋಡುವಂತೆ ನಿಮ್ಮ ಕಣ್ಣು ತೆರೆಯಲ್ಪಡುವ ಅಗತ್ಯವಿದೆ.
Concerns his son.
ದೇವರ ವಾಕ್ಯ ನೋಡ್ರಿ, ಅದು ತನ್ನ ಮಗನ ವಿಷಯವಾದದ್ದಾಗಿದೆ.
The gospel makes him converts a man from self-centeredness to God-centeredness.
ಸುವಾರ್ತೆಯು ಮನುಷ್ಯನನ್ನ ಸ್ವಕೇಂದ್ರೀಕರಣದಿಂದ ದೇವರ ಕೇಂದ್ರೀಕರಣಕ್ಕೆ ಮಾರ್ಪಡಿಸುವಂತದ್ದಾಗಿದೆ.
If that doesn't happen, he is not experiencing the gospel.
ಅದು ಆ ರೀತಿ ಆಗಲಿಲ್ಲ ಅಂದ್ರೆ ಆತನು ಸುವಾರ್ತೆಯನ್ನ ಅನುಭವ ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ.
The gospel makes a man pray like this.
ಸುವಾರ್ತೆಯು ಮಾನವನನ್ನ ಈ ರೀತಿಯಾಗಿ ಪ್ರಾರ್ಥನೆ ಮಾಡುವಂತೆ ಮಾಡುತ್ತದೆ.
Father in heaven,
ಪರಲೋಕದಲ್ಲಿರುವ ನಮ್ಮ ತಂದೆಯೇ,
let your name be hallowed.
ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ.
Let your kingdom come.
ನಿನ್ನ ರಾಜ್ಯವು ಬರಲಿ.
Let your will be done on earth as it is in heaven.
ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ.
Where do I come into that?
ನಾನು ಇಲ್ಲೆಲ್ಲಿ ಬರ್ತೀನಿ?
God's name,
ಇದು ದೇವರ ನಾಮ,
God's kingdom,
ದೇವರ ರಾಜ್ಯ,
God's glory,
ದೇವರ ಮಹಿಮೆ.
Jesus said, whenever you pray, pray like that.
ಯೇಸು ಹೇಳಿಕೊಟ್ರು, ಯಾವಾಗಲಾದರೂ ಪ್ರಾರ್ಥನೆ ಮಾಡುವಾಗ ಈ ರೀತಿ ಮಾಡ್ರಿ ಅಂತ.
People in the Old Testament didn't pray.
ಹಳೆ ಒಡಂಬಡಿಕೆಯಲ್ಲಿರುವಂತಹ ಜನರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಲಿಲ್ಲ.
Jesus prayed like that, and when the disciples asked him to teach them to pray, he said, this is the way
you must pray. ಯೇಸು ಪ್ರಾರ್ಥನೆ ಮಾಡಿದ್ರು, ಶಿಷ್ಯಂದ್ರು ಪ್ರಾರ್ಥನೆ ಕಲಿಸು ಎಂಬುದಾಗಿ ಹೇಳಿದಾಗ ಯೇಸು ಈ ರೀತಿಯಾಗಿ ಮಾಡುವಂತ ಹೇಳಿಕೊಟ್ರು.
Christians who repeat that prayer with their lips.
ಅನೇಕ ಕ್ರೈಸ್ತರು ಈ ರೀತಿಯ ಪ್ರಾರ್ಥನೆಯನ್ನ ತಮ್ಮ ಬಾಯಿಂದ ಮತ್ತೆ ಮತ್ತೆ
ಹೇಳ್ತಾರೆ. If your life enters into the reality of that prayer, you'll become a spiritual Christian.
ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಜೀವಿತವು ಈ ಪ್ರಾರ್ಥನೆಗೆ ತಕ್ಕಂತೆ ಪ್ರವೇಶಿಸೋದಾದ್ರೆ ನೀವು ಆತ್ಮಿಕ ಕ್ರೈಸ್ತರಾಗಿ
ಹೊರಹೊಮ್ಮುತ್ತೀರಿ. The gospel doesn't concern you in the sense that it's come to save you as a sinner.
ಪಾಪಿಗಳಾಗಿದ್ದಕ್ಕಾಗಿ ಸುವಾರ್ತೆಯು ನಿಮ್ಮ ವಿಷಯವಾಗಿಲ್ಲ, ನಿಮ್ಮನ್ನು ರಕ್ಷಿಸಲು ಬಂದಿಲ್ಲ ಎಂಬುದಾಗಿ ನೀವು
ನೋಡುವರಾಗಿರಬೇಕು.
ಈ ರೀತಿಯಾಗಿ ಅನೇಕರು ಸುವಾರ್ತೆಯನ್ನು
ಹೇಳ್ತಾರೆ. You want to go to heaven?
ನೀವು ನರಕಕ್ಕೆ ಹೋಗ್ತೀರಿ, ಪರಲೋಕಕ್ಕೆ ಹೋಗಬೇಕಾ?
Sure. Who's there who wants to go to hell?
ನಿಶ್ಚಯವಾಗಿ ಯಾರು ನರಕಕ್ಕೆ ಹೋಗಲು ಇಷ್ಟಪಡುತ್ತಾರೆ? ಮೂಢರು ಮಾತ್ರ ನರಕಕ್ಕೆ ಹೋಗಲು ಇಷ್ಟಪಡುತ್ತಾರೆ.
So everybody wants to go to heaven.
ಎಲ್ಲರೂ ಪರಲೋಕಕ್ಕೆ ಹೋಗಬೇಕು ಅಂತ ಇಚ್ಛೆ ಪಡುತ್ತಾರೆ.
Prove that they are spiritual?
ಅದರ ಅರ್ಥ ಅವರು ಆತ್ಮಿಕರು ಅಂತಾನಾ?
Not at all.
ಖಂಡಿತ ಇಲ್ಲ.
The gospel is
ಸುವಾರ್ತೆಯು ಏನಂದ್ರೆ
you're a thief.
ನೀವು ಕಳ್ಳರು ಎಂಬುದಾಗಿ.
Your life belongs to God and you have taken it and used it for yourself.
ನಿಮ್ಮ ಜೀವಿತವು ದೇವರಿಗೆ ಸಂಬಂಧಪಟ್ಟದ್ದಾಗಿದೆ, ಆದರೆ ಅದನ್ನ ನಿಮಗೆ ಬೇಕಾದ ಹಾಗೆ ಉಪಯೋಗಿಸಿಕೊಂಡಿದ್ದೀರಿ. ದೇವರಿಗೆ ಅದನ್ನ ವಾಪಸ್ ಕೊಡ್ರಿ.
You're a thief because you're living for yourself. God did not create
you. ನೀವು ಕಳ್ಳರು ಯಾಕಂದ್ರೆ ನಿಮಗೆ ಬೇಕಾದ ಹಾಗೆ ಜೀವಿಸುತ್ತಿದ್ದೀರಿ. ದೇವರು ನಿಮ್ಮನ್ನು ಸೃಷ್ಟಿಸಿದ್ದು ಅದಕ್ಕಾಗಿ
ಅಲ್ಲ. ತನ್ನ
ಮಹಿಮೆಗಾಗಿ ನೀವು ಜೀವಿಸಲಿ ಅಂತ ದೇವರು ನಿಮ್ಮನ್ನು ಸೃಷ್ಟಿಸಿದರು, ಆದರೆ ನಿಮಗೆ ಬೇಕಾದ ಹಾಗೆ ನೀವು ಜೀವಿಸುತ್ತಿದ್ದೀರಿ.
Your money, your this and your that.
ನೀವು ನಿಮ್ಮ ಸುಖ ನಿಮ್ಮ ಹಣ ಎಲ್ಲ ನಿಮ್ಮ ಸ್ವಂತಕ್ಕಾಗಿಯೇ ಜೀವಿಸುತ್ತಿದ್ದೀರಿ.
Accumulated preachers who tell you how Jesus can give you this and give you that and give you the other thing. ನಿಮಗೆ
ಇದನ್ನ ಕೊಡುತ್ತಾರೆ ಅದನ್ನ ಕೊಡುತ್ತಾರೆ ಅಂತ ಹೇಳುವಂತ ಬೋಧಕರುಗಳನ್ನು ನೀವು ಆರಿಸಿಕೊಳ್ಳುತ್ತೀರಿ.
Those preachers become rich preaching that gospel to you and collecting your money.
ಈ ಸುವಾರ್ತೆಯನ್ನ ಸಾರಿ ನಿಮ್ಮಿಂದ ಹಣವನ್ನ ಪಡೆದುಕೊಂಡು ಈ ಬೋಧಕರುಗಳು ಶ್ರೀಮಂತರಾಗುತ್ತಾರೆ.
But the real truth,
ಆದರೆ ನಿಜವಾದ ಸತ್ಯ ಏನಪ್ಪಾ ಅಂದ್ರೆ,
we are criminals because we have stolen what belongs to God.
ನಾವು ಅಪರಾಧಿಗಳಾಗಿದ್ದೇವೆ ಯಾಕಂದ್ರೆ ದೇವರಿಗೆ ಸಂಬಂಧಪಟ್ಟದನ್ನ ಕದ್ದಿದ್ದೇವೆ.
So we've got to come back in repentance.
ನಾವು ಮಾನಸಾಂತರಪಟ್ಟು ಹಿಂತಿರುಗಿ ಬರಬೇಕು.
Lord, I'm sorry that this life which you created to live for your glory,
ಕರ್ತರೇ
ನನ್ನ
ಕ್ಷಮಿಸಿ, ಈ ಜೀವಿತವನ್ನ ನೀವು ಸೃಷ್ಟಿ ಮಾಡಿದ್ದು ನಿಮ್ಮ ಮಹಿಮೆಗಾಗಿ ಜೀವಿಸಲು, ಆದರೆ ನಾನು ನನಗಾಗಿ ಜೀವಿಸುತ್ತಿದ್ದೇನೆ
ಎಂಬುದಾಗಿ.
ನನ್ನ ಜೀವಿತವು ನಿಮಗೆ ಮಹಿಮೆಯನ್ನು ತರಬೇಕು.
I want your will to be done in this earthly body like it's
ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರಿದ ಪ್ರಕಾರ ಇಹಲೋಕದ ಈ ದೇಹದಲ್ಲಿ ನೆರವೇರಬೇಕು. ನೀವು ಆ ಪ್ರಾರ್ಥನೆ ಮಾಡ್ರಿ, ಅದನ್ನು ಅರ್ಥೈಸ್ರಿ.
ಸರೆಂಡರ್ ಎವ್ರಿಥಿಂಗ್ ಟು ದಿ ಲಾರ್ಡ್.
ಕರ್ತನಿಗೆ ಎಲ್ಲವನ್ನು ಒಪ್ಪಿಸಿಕೊಡ್ರಿ. ಆಗ ನೀವು ಪೂರ್ತಿ ಸುವಾರ್ತೆಯ ಅನುಭವ.
Full gospel church.
ಎಷ್ಟೋ ಸಭೆಗಳು ಪೂರ್ಣ ಸುವಾರ್ತೆಯ ಸಭೆಗಳು ಎಂದು ಕರೆಯಲ್ಪಡ್ತವೆ.
I've been to a lot of those churches.
ನಾನು ಇಂತಹ ಅನೇಕ ಸಭೆಗಳಿಗೆ ಹೋಗಿದ್ದೇನೆ.
The only difference between them and others is they speak in tongues.
ಇವರಿಗೂ ಮತ್ತು ಇತರರಿಗೂ ಇರುವಂತಹ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಇವರು ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ.
Otherwise there are as much lovers of money in those churches as in the what they call not full gospel church.
ಅದು ಬಿಟ್ರೆ ಪೂರ್ಣ ಸುವಾರ್ತೆಯ ಸಭೆಗಳು ಎಂದು ಕರೆಯಲ್ಪಡದಂತ ಸಭೆಗಳಲ್ಲಿ ಹಣವನ್ನ ಪ್ರೀತಿಸುವಂತಹ ಜನರು ಎಷ್ಟಿರ್ತಾರೋ ಇಲ್ಲೂ ಅಷ್ಟೇ.
ಫುಲ್ ಗಾಸ್ಪಲ್ ಚರ್ಚಸ್ ದ ಪಾಸ್ಟರ್ಸ್ ಆರ್ ದ ಬಿಗ್ಗೆಸ್ಟ್ ಲವರ್ಸ್.
ಪೂರ್ಣ ಸುವಾರ್ತೆ ಎಂದು ಕರೆಯಲ್ಪಡುವಂತಹ ಸಭೆಗಳಲ್ಲಿ ಹಣವನ್ನು ಹೆಚ್ಚಾಗಿ ಪ್ರೀತಿಸುವಂತಹ ಸಭಾ ಪಾಲಕರುಗಳು
ಇರುತ್ತಾರೆ. ಫುಲ್ ಗಾಸ್ಪಲ್ ವಿಚ್ ಲೀವ್ಸ್ ಯು ಲವಿಂಗ್ ಮನಿ.
ಪೂರ್ಣ ಸುವಾರ್ತೆಯು ಹೇಗೆ ನಿಮ್ಮನ್ನು ಹಣವನ್ನು ಪ್ರೀತಿಸುವುದಕ್ಕೆ ನಡೆಸುತ್ತೆ?
ಇಟ್ಸ್ ಅ ಫಾಲ್ಸ್ ಗಾಸ್ಪಲ್. ಇಟ್ಸ್ ಅ ಫಾಲ್ಸ್ ಗಾಸ್ಪಲ್ ಚರ್ಚ್, ನಾಟ್ ಅ ಫುಲ್ ಗಾಸ್ಪಲ್.
ಅದು ಪೂರ್ಣ ಸುವಾರ್ತೆಯ ಸಭೆಯಲ್ಲ, ಸುಳ್ಳು ಸುವಾರ್ತಾ ಸಭೆ.
ಫುಲ್ ಗಾಸ್ಪಲ್ ಚರ್ಚ್ ಇಸ್ ಒನ್ ವಿಚ್ ಡೆಲಿವರ್ಸ್ ಯು ಫ್ರಮ್ ದ ಲವ್ ಆಫ್ ಮನಿ.
ಸುವಾರ್ತಾ ಸಭೆಯು ನಿಮ್ಮನ್ನು ಹಣವನ್ನು ಪ್ರೀತಿಸುವುದರಿಂದ ಬಿಡುಗಡೆಗೊಳಿಸುತ್ತದೆ.
ಇಟ್ ಡಸಂಟ್ ಮೇಕ್ ಯು ಪರ್ಸ್ಯೂ ಅ ಬಿಗರ್ ಕಾರ್ ಅಂಡ್ ಅ ಬಿಗರ್ ಹೌಸ್, ಬಟ್ ಮೇಕ್ಸ್ ಯು ಪರ್ಸ್ಯೂ ಬಿಲ್ಡಿಂಗ್ ದ ಚರ್ಚ್ ಆಫ್ ಜೀಸಸ್.
ಅದು ನಿಮ್ಮನ್ನು ದೊಡ್ಡ ಕಾರು ಮತ್ತು ಮನೆಯನ್ನ ಹಿಂಬಾಲಿಸುವಂತೆ ಮಾಡುವುದಿಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಸಭೆಯನ್ನು ಕಟ್ಟುವಂತೆ ಮಾಡುತ್ತದೆ.
ಯುವರ್ ಥಾಟ್ ಇಸ್ ನಾಟ್ ಅಬೌಟ್ ಪ್ರಮೋಟಿಂಗ್ ಯುವರ್ ಸೆಲ್ಫ್ ಬಟ್ ಪ್ರಮೋಟಿಂಗ್ ದ ಕಿಂಗ್ಡಮ್ ಆಫ್ ಗಾಡ್.
ಅಲ್ಲಿ ನಿಮ್ಮ ಯೋಚನೆಯು ನಿಮ್ಮನ್ನು ಮೇಲಕ್ಕೆ ಏರಿಸಿಕೊಳ್ಳುವುದರ ಬಗ್ಗೆ ಇರುವುದಿಲ್ಲ, ದೇವರ ರಾಜ್ಯವನ್ನು ಮೇಲಕ್ಕೆ ಏರಿಸುವುದರ ಬಗ್ಗೆ ಇರುತ್ತದೆ.
We got to understand the gospel of God concerns his son.
ನಾವು ಅರ್ಥ ಮಾಡಿಕೊಂಡ್ವಿ, ದೇವರ ಸುವಾರ್ತೆಯು ತನ್ನ ಮಗನ ವಿಷಯವಾಗಿದೆ ಎಂಬುದಾಗಿ.
It concerns his son who was born of the seed of David.
ತನ್ನ ಮಗನ ವಿಷಯವಾಗಿ ಅಂದರೆ ದಾವಿದನ ವಂಶಸ್ಥನ ಮೂಲಕ ಹುಟ್ಟಿದಾತನು ಎಂಬುದಾಗಿ.
The word there for seed is sperma.
ಸಂತಾನ ಎಂಬ ಪದವು ಗ್ರೀಕ್ನಲ್ಲಿ ಸ್ಪರ್ಮ ಎಂಬುದಾಗಿ ಕರೆಯಲ್ಪಡುತ್ತೆ.
That means the actual seed of David.
ಅದರ ಅರ್ಥ ದಾವಿದನ ಬೀಜ ಎಂಬುದಾಗಿ.
That's how David had a son called Nathan.
ಹಾಗೆ ದಾವಿದನ ಮಗನು ನಾತಾನನು ಎಂಬುದಾಗಿ
ಕರೆಯಲ್ಪಡುತ್ತಾನೆ. And from that son came another son.
ಆ ಮಗನ ಮುಖಾಂತರ ಇನ್ನೊಬ್ಬ ಮಗನು ಬಂದನು.
Another son.
ಮತ್ತೊಬ್ಬ ಮಗನು.
Another son.
ಮತ್ತೊಬ್ಬ ಮಗನು.
Finally it came to Mary.
ಕೊನೆಯದಾಗಿ ಮರಿಯಳಿಗೆ ಬಂದದ್ದು.
And Mary gave birth to Jesus.
ಮರಿಯಳು ಯೇಸುವಿಗೆ ಜನ್ಮ ಕೊಟ್ಟಳು.
That is how Mary, Jesus came with the seed of David.
ಹಾಗೆ ಯೇಸುವು ದಾವಿದನ ಸಂತಾನದ ಮುಖಾಂತರ ಜನಿಸಿದನು.
There was no sin in him because he was born of the Holy Spirit. He didn't have an earthly father.
ಯೇಸುವಿನಲ್ಲಿ ಪಾಪವಿರಲಿಲ್ಲ, ಯಾಕಂದರೆ ಯೇಸುವಿಗೆ ಶಾರೀರಿಕ ತಂದೆ ಇರಲಿಲ್ಲ, ಪವಿತ್ರಾತ್ಮನಿಂದ ಹುಟ್ಟಿದ್ದರು.
But he was of the seed of David.
ಆದರೆ ದಾವಿದನ ಸಂತಾನದವರು ಯೇಸು.
According to his flesh.
ಶಾರೀರಿಕವಾಗಿ.
But he never sinned.
ಆದರೆ ಪಾಪ ಮಾತ್ರ ಮಾಡಲಿಲ್ಲ.
And he was declared to be the son of God.
ಆತನು ದೇವರ ಮಗನು ಎಂದು ಘೋಷಿಸಲ್ಪಟ್ಟನು.
By the resurrection from the dead which nobody else has ever experienced.
ಯೇಸು ಸತ್ತದರಿಂದ ಎಬ್ಬಿಸಲ್ಪಟ್ಟರು, ಬೇರೆಯವರು ಈ ರೀತಿ ಅನುಭವವನ್ನು ಪಡೆದುಕೊಂಡಿಲ್ಲ.
Lazarus was raised from the dead.
ಲಾಜರನು ಸತ್ತದರಿಂದ ಎಬ್ಬಿಸಲ್ಪಟ್ಟನು.
But here it speaks of the resurrection from the dead which is a permanent thing where you never die again.
ಇಲ್ಲಿ ಮಾತನಾಡೋದು ಏನಪ್ಪಾ ಅಂದ್ರೆ ಸತ್ತದರಿಂದ ಎಬ್ಬಿಸಲ್ಪಡೋದು ಅದು ಶಾಶ್ವತವಾದ ಸಂಗತಿ, ಮತ್ತೆ ಸಾಯೋದಿಲ್ಲ ಅಂತ.
Nobody has experienced except Christ.
ಇಲ್ಲಿ ಕ್ರಿಸ್ತನ ಹೊರತಾಗಿ ಲಾಜರ್ ಆಗಲಿ ಬೇರೆ ಇತರರಾಗಲಿ ಅನುಭವ ಪಡೆದುಕೊಂಡಿಲ್ಲ.
That is the proof that Christ is the son of God.
ಅದು ರುಜುವಾತು ಕ್ರಿಸ್ತನು ದೇವರ ಮಗನು ಎಂಬುದಾಗಿ.
And it is for this gospel he says that we have received grace in apostles. ಈ ಸುವಾರ್ತೆಗೆ
ಪೌಲನು ಹೇಳೋದೇನಪ್ಪಾ ಅಂದ್ರೆ ಆತನಿಂದ ನಾವು ಕೃಪೆಯನ್ನು ಅಪೋಸ್ತಲತನವನ್ನು ಹೊಂದಿದ್ದೇವೆ.
He received grace for his life and apostleship for his ministry.
ಆತನು ತನ್ನ ಜೀವಿತಕ್ಕಾಗಿ ಕೃಪೆಯನ್ನು ಸೇವೆಗಾಗಿ ಅಪೋಸ್ತಲತನವನ್ನು ಸ್ವೀಕರಿಸಿಕೊಂಡನು.
The purpose of this was
ಅದರ ಉದ್ದೇಶ ಏನಪ್ಪಾ ಅಂದ್ರೆ
that all over the world he may go and bring people to the obedience of faith.
ಆತನು ಹೋಗಿ ಲೋಕದ ಎಲ್ಲಾ ಅನ್ಯ ಜನಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವವನ್ನು ತರುವುದಕ್ಕಾಗಿ.
In the Old Testament they only had obedience.
ಹಳೆ ಒಡಂಬಡಿಕೆಯಲ್ಲಿ ಕೇವಲ ವಿಧೇಯತೆ ಇತ್ತು.
There was no obedience of faith in the Old Testament.
ಹಳೆ ಒಡಂಬಡಿಕೆಯಲ್ಲಿ ನಂಬಿಕೆಯ ವಿಧೇಯತೆ ಇರಲಿಲ್ಲ.
They just obeyed.
ಅವರು ಕೇವಲ ವಿಧೇಯರಾಗ್ತಾ ಇದ್ರು ಅಷ್ಟೇ.
Because they were afraid they'd be punished if they didn't.
ತಾವು ಎಲ್ಲಿ ವಿಧೇಯರಾಗಲಿಲ್ಲ ಅಂದ್ರೆ ಶಿಕ್ಷೆಗೆ ಗುರಿ ಆಗ್ತೇವೋ ಅಂತ ಭಯಪಡ್ತಾ ಇದ್ರು. ನಂಬಿಕೆಯ ವಿಧೇಯತೆ ಅಂದ್ರೆ ಏನು?
Faith means to believe.
ನಂಬಿಕೆ ಅಂದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಎಂದು ವಿಶ್ವಾಸ ಇಡುವುದಾಗಿದೆ ಸಂಪೂರ್ಣವಾಗಿ.
So the obedience is faith means to believe that every commandment of God is given because he loves you perfectly and wants to do you good.
ನಂಬಿಕೆಯ ವಿಧೇಯತೆ ಅರ್ಥ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮ ಒಳ್ಳೆಯದಕ್ಕಾಗಿಯೇ ಆತನ ಆಜ್ಞೆಗಳು ಕೊಡಲ್ಪಟ್ಟಿದೆ ಎನ್ನುವುದರಲ್ಲಿ ವಿಶ್ವಾಸ ಇರುವುದಾಗಿದೆ.
Difficult it is, you'll do it because you know it's for your good.
ಅದು ಎಷ್ಟೇ ಕಷ್ಟ ಆದರೂ ನೀವು ಅದನ್ನು ಮಾಡ್ತೀರಿ ಯಾಕಂದ್ರೆ ನಿಮಗೆ ಗೊತ್ತು ಅದು ನಿಮ್ಮ ಒಳ್ಳೆಯದಕ್ಕಾಗಿ ಅಂತ.
It comes from the heart of God's love.
ಯಾಕಂದ್ರೆ ಅದು ದೇವರ ಪ್ರೀತಿಯ ಹೃದಯದಿಂದ ಬಂದಂತದ್ದಾಗಿದೆ.
So there's no hesitation to obey because it's the obedience of faith in God's love.
ನಿಮ್ಮ ನಂಬಿಕೆಯ ವಿಧೇಯತೆಯು ದೇವರ ಪ್ರೀತಿಯಲ್ಲಿ ಇರುವುದರಿಂದ ನೀವು ವಿಧೇಯರಾಗಲು ಹಿಂದೆ ಮುಂದೆ ನೋಡೋದಿಲ್ಲ.
Then he goes on to say thank God
for all of you. ವಿಷಯವಾಗಿ ದೇವರಿಗೆ ಸ್ತೋತ್ರ ಅಂತ ಮುಂದೆ
ಹೇಳ್ತಾನೆ. I'm not ashamed of this wonderful gospel.
ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೆ ಪಡುವುದಿಲ್ಲ ಅಂತ ಪೌಲನು 16ನೇ ವಚನದಲ್ಲಿ ಹೇಳ್ತಾನೆ. ಇದು ಸಂದೇಶ ಅಲ್ಲ ಬಲ ಸ್ವರೂಪ ಅಂತ ಹೇಳ್ತಾನೆ ಪೌಲನು. ಇದು ದೇವರ ಬಲ ಸ್ವರೂಪವಾಗಿದ್ದು
it brings with it the righteousness of God.
ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ ಅಂತ ಹೇಳ್ತಾನೆ.
That means it makes me partake of God's righteousness.
ಇದರ ಅರ್ಥ ದೇವರ ನೀತಿಯಲ್ಲಿ ನಾನು ಪಾಲು ತೆಗೆದುಕೊಳ್ಳುವಂತೆ ಇದು ಮಾಡುತ್ತದೆ ಎಂಬುದಾಗಿ.
Paul said I don't want to be found in eternity with my own righteousness however good it is. ಇತ್ಯತ್ವದಲ್ಲಿ
ನನ್ನ ನೀತಿಯು ಎಷ್ಟೇ ಒಳ್ಳೆಯದರಿಂದ ಕೂಡಿದರೂ ಕೂಡ ಸ್ವನೀತಿಯನ್ನು ಆಶ್ರಯಿಸಿಕೊಳ್ಳುವುದಿಲ್ಲ ಅಂತ ಫಿಲಿಪ್ಪಿ 3ರಲ್ಲಿ ಪೌಲನು ಹೇಳ್ತಾನೆ. ಅನೇಕ ಜನರು ಯೋಚಿಸುತ್ತಾರೆ
for the forgiveness of my sins I
ನನ್ನ ಪಾಪದ ಕ್ಷಮಾಪಣೆಗಾಗಿ ನಾನು ಏನು ಮಾಡಬೇಕಾಗಿಲ್ಲ, ಕ್ರಿಸ್ತನು ನನಗಾಗಿ ಸತ್ತಿದ್ದಾನೆ.
But they think that after that for their sanctification
ಅವರು ಯೋಚಿಸುತ್ತಾರೆ ನಂತರ ಶುದ್ಧೀಕರಣದ ವಿಷಯಕ್ಕೆ ಬಂದಾಗ ಹೇಗೋ ತಮ್ಮ ಸ್ವಭಾವವನ್ನು ಸುಧಾರಿಸಿಕೊಳ್ಳಬಹುದು ಎಂಬುದಾಗಿ.
You know that your nature cannot be improved.
ನಿಮಗೆ ಗೊತ್ತಾ ನಿಮ್ಮ ಸ್ವಭಾವವು ಸುಧಾರಿಸುವುದಿಲ್ಲ ಅಂತ.
It's something like if you have an old scooter.
ಅದರ ಅರ್ಥ ನೀವು ಹಳೆ ಸ್ಕೂಟರ್ ಅಥವಾ ಕಾರನ್ನು ಹೊಂದಿದ್ದೀರಿ ಅಂದ್ರೆ
you're constantly trying to repair it, repair it.
ನೀವು ಅದನ್ನು ಸರಿಪಡಿಸಲು ಪ್ರಯತ್ನ ಪಡ್ತಾನೆ ಇರ್ತೀರಿ ಪದೇ ಪದೇ.
God is saying
ದೇವರು ಹೇಳ್ತಾರೆ
destroy it.
ಅದನ್ನು ನಾಶಪಡಿಸು ಎಂಬುದಾಗಿ.
Let me give you a new scooter, a new car.
ನಿಮಗೆ ಹೊಸ ಕಾರ್ ಹೊಸ ಬೈಕ್ ಅನ್ನು ಕೊಡ್ತಾನೆ ಎಂಬುದಾಗಿ ದೇವರು ಹೇಳ್ತಾರೆ. ಅದು ಸುವಾರ್ತೆ.
ನಾಟ್ ಇಂಪ್ರೂವಿಂಗ್ ಯೋರ್ ಬ್ಯಾಡ್ ನೇಚರ್.
ನಿಮ್ಮ ಕೆಟ್ಟ ಸ್ವಭಾವವನ್ನು ಸುಧಾರಿಸಿಕೊಳ್ಳುವುದಲ್ಲ.
No, that is fit to be destroyed.
ಇಲ್ಲ ಅದು ನಾಶನಕ್ಕೆ ಒಳಗಾಗಬೇಕು.
That's why the Bible says your old man was crucified.
ಅದಕ್ಕಾಗಿ ಸತ್ಯವೇದವು ಹೇಳುತ್ತದೆ ನಿಮ್ಮ ಹಳೆ ಮನುಷ್ಯನು ಕ್ರಿಸ್ತನೊಟ್ಟಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದಾನೆ ಎಂಬುದಾಗಿ.
God wants us to be
ದೇವರಿಗೆ ನಾವು ಹೊಸ ಮನುಷ್ಯರಾಗುವುದು ಬೇಕಾಗಿದೆ. ಸರಿಪಡಿಸಲ್ಪಟ್ಟಂತ ಹಳೆ ಮನುಷ್ಯನು ದೇವರಿಗೆ ಬೇಕಾಗಿಲ್ಲ.
Lot of Christians are trying to repair the old man and that's why they
are ಅನೇಕ ಕ್ರೈಸ್ತರು ತಮ್ಮ ಹಳೆ ಮನುಷ್ಯನನ್ನು ಸರಿಪಡಿಸಲು ಪ್ರಯತ್ನ ಪಡ್ತಾರೆ ಅದಕ್ಕಾಗಿ ಸೋಲ್ತಿದ್ದಾರೆ. ಅವರು ಹಳೆ ಕಾರನ್ನು ಸರಿಪಡಿಸಲು ಪ್ರಯತ್ನ ಪಡ್ತಾನೆ ಇದ್ದಾರೆ ಆದರೆ ಅದು ಕೆಲಸಕ್ಕೆ ಬರುತ್ತಿಲ್ಲ. ಒಟ್ಟಾರೆ ನೀವು ಹೊಸ ವಾಹನವನ್ನು ತೆಗೆದುಕೊಳ್ಳಬೇಕು.
Righteousness of God which is revealed from faith.
ದೇವರು ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ.
That means there are degrees of faith.
ಅದರ ಅರ್ಥ ಬೇರೆ ಬೇರೆ ಹಂತದ ನಂಬಿಕೆಗಳಿವೆ.
I have faith for forgiveness of sins.
ಪಾಪ ಕ್ಷಮಾಪಣೆಯ ನಂಬಿಕೆ ಇದೆ ನನಗೆ.
I have faith for victory.
ಜಯದ ನಂಬಿಕೆ ಇದೆ.
Faith for ministry.
ಸೇವೆ ನಂಬಿಕೆ.
For different situations.
ಬೇರೆ ಬೇರೆ ಸನ್ನಿವೇಶಗಳಿಗಾಗಿ ಬೇರೆ ಬೇರೆ ಮಟ್ಟದ ನಂಬಿಕೆ.
My whole life.
ನನ್ನ ಇಡೀ ಜೀವಿತ.
As a righteous man, verse 17 is to be lived.
17ನೇ ವಚನ ಹೇಳುತ್ತೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ.
And then, having given that introduction,
ನಾನು ಈಗ ಪರಿಚಯವನ್ನ ಮಾಡಿಕೊಟ್ಟೆ.
This is now I'll explain the gospel.
ಈಗ ಸುವಾರ್ತೆಯನ್ನು ನಿಮಗೆ ವಿವರಿಸುತ್ತೇನೆ.
It's like starting from the kindergarten.
ಅದು ಅಂಗನವಾಡಿಯಿಂದ.
Going all the way up to PhD.
PhD ಪದವಿವರೆಗೂ.
That is Roman.
ಅದು ರೋಮಾಪುರದವರೆಗೆ.
It starts in Romans 1:18, the kindergarten.
ರೋಮ 1:18ರಲ್ಲಿ ಅಂಗನವಾಡಿ ಮಟ್ಟದಲ್ಲಿ ಪ್ರಾರಂಭವಾಗುವಂತದ್ದು.
Where all human beings.
ಎಲ್ಲಾ ಮಾನವರು ಎಲ್ಲಿಂದ ಪ್ರಾರಂಭ ಮಾಡುತ್ತಾರಲ್ಲ ಅಲ್ಲಿಂದ.
Before LKG, you are outside the school.
LKG ಇಂದ ಹೊರಗೆ ಇನ್ನೂ ಶಾಲೆಗೆ ಬಂದಿರೋದಿಲ್ಲ.
And he tells us how we can join the school.
ಹೇಗೆ ಶಾಲೆಗೆ ಸೇರಬೇಕು ಎಂಬುದರ ಬಗ್ಗೆ ಹೇಳುತ್ತೆ.
That's in chapter 3. You get to LKG actually.
ಮೂರನೇ ಅಧ್ಯಾಯದಲ್ಲಿ ನಿಮಗೆ LKG ಪ್ರಾರಂಭವಾಗುವಂತದ್ದು.
Then you go up and up and up and up.
ನಂತರ ಮೇಲೆ 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 ಹೋಗುವಂತದ್ದು.
In chapter 1 and 2, he is telling how wretched the condition of all human
ಒಂದು ಮತ್ತು ಎರಡನೇ ಅಧ್ಯಾಯದಲ್ಲಿ ಮಾನವನ ಕೆಟ್ಟ ಸ್ಥಿತಿ ಹೇಗಿದೆ ಎಂಬುದನ್ನು ಪರಿಚಯ ಮಾಡಿಕೊಡುತ್ತದೆ.
ಚಾಪ್ಟರ್ 1 ವರ್ಸ್ 18 ಟು 32
ಒಂದನೇ ಅಧ್ಯಾಯ 18 ರಿಂದ 32ನೇ ವಚನದವರೆಗೆ
ಟಾಕಿಂಗ್ ಅಬೌಟ್ ದ ಕಂಡೀಷನ್ ಆಫ್ ದ ಗಾಡ್ಲೆಸ್ unrighteous man.
ಅದೈವಿಕ ಅನೀತಿಯ ಮನುಷ್ಯನ ಸ್ಥಿತಿಯ ಬಗ್ಗೆ ಹೇಳುತ್ತಲ್ಲೇ.
That's like the prodigal son.
ಅದು ದಾರಿ ತಪ್ಪಿದ ಮಗನ ರೀತಿ.
Who's gone away from God.
ದೇವರಿಂದ ದೂರ ಹೋಗಿರುತ್ತಾನೆ ಆತನು.
Romans chapter 2.
ರೋಮ 2ನೇ ಅಧ್ಯಾಯದಲ್ಲಿ
describing the self-righteous
ಸ್ವನೀತಿಯುಳ್ಳಂತ ಮನುಷ್ಯನ ಕುರಿತು ವಿವರಿಸಿದ್ದಾನೆ.
Like the elder son in that parable.
ಆತನು ಸಾಮ್ಯದಲ್ಲಿರುವಂತ ಹಿರಿಯ ಮಗನ ರೀತಿ.
Like the Pharisee.
ಫರಿಸಾಯರ ರೀತಿ.
So there are two categories of sinners.
ಪಾಪಿಗಳಲ್ಲಿ ಎರಡು ವರ್ಗ ಇದೆ.
One is the open sinners like the prostitutes and the thieves and the gamblers and the drunkards.
ಹೊರಗೆ ಕಾಣುವಂತ ಪಾಪಿಗಳು ಅಂದರೆ ವ್ಯಭಿಚಾರಿಗಳು, ಕಳ್ಳರು, ಕುಡುಕರು, ದುಂದುಕೋರರು.
That's described in chapter 1.
ಅದು ಒಂದನೇ ಅಧ್ಯಾಯದಲ್ಲಿ ವಿವರಿಸಲ್ಪಟ್ಟಿದೆ.
You know the terrible things they do.
ನಿಮಗೆ ಗೊತ್ತಿದೆ ಅವರು ಮಾಡುವಂತ ಘೋರ ಪಾಪಗಳು.
Worship. Idols.
ಅವರು ವಿಗ್ರಹಗಳನ್ನು ಆರಾಧನೆ ಮಾಡುತ್ತಾರೆ.
Images, verse 23, in the form of corruptible man and birds.
ಅವರು ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು.
They dishonor their bodies with sexual sin.
ಅವರು ಲೈಂಗಿಕ ಪಾಪಗಳ ಮುಖಾಂತರ ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಂಡರು.
They worship the created things more than the creator.
ಅವರು ಸೃಷ್ಟಿ ಕರ್ತನನ್ನ ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿದರು.
Men and women go into unnatural sex.
ಗಂಡಸರು ಹೆಂಗಸರು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು.
And God gave them.
ದೇವರು ಅವರನ್ನು ಒಪ್ಪಿಸಿಬಿಟ್ಟರು.
Three times it says, verse 24, 26.
ದೇವರು ಅವರನ್ನು ಒಪ್ಪಿಸಿಬಿಟ್ಟರು ಎಂಬುದಾಗಿ ಇಲ್ಲಿ ಮೂರು ಬಾರಿ ಹೇಳುತ್ತೆ. 24, 26 ಮತ್ತು 28ನೇ ವಚನದಲ್ಲಿ.
29, unrighteousness, wickedness, greed, evil, so many things.
29ನೇ ವಚನ ಹೇಳುತ್ತೆ ಅವರು ದುರ್ಮಾರ್ಗತನ, ಜಾರತ್ವ, ಅನೀತಿಗೆ ಹೋದರು ಎಂಬುದಾಗಿ.
They are all worthy.
ಇಂಥವುಗಳನ್ನು ಮಾಡುವವರು ಮರಣಕ್ಕೆ ಯೋಗ್ಯರು ಎಂಬುದಾಗಿ ಹೇಳುತ್ತೆ.
Chapter 2.
ಎರಡನೇ ಅಧ್ಯಾಯದಲ್ಲಿ.
He talks about the people who got the Bible.
ಇಲ್ಲಿ ಯಾರು ಸತ್ಯವೇದವನ್ನು ಹೊಂದಿದ್ದಾರೆ ಮತ್ತು ಕೂಟಕ್ಕೆ ಹೋಗ್ತಾರಲ್ಲ ಅವರ ಬಗ್ಗೆ ಮಾತನಾಡುತ್ತೆ.
Judge all the others.
ಮತ್ತೆ ಒಬ್ಬರನ್ನ ತೀರ್ಪು ಮಾಡ್ತಾರ ಅವರು.
Saying, oh, these fellows are all sinners.
Like ಇವರೆಲ್ಲರೂ ಪಾಪಿಗಳು ಎಂಬುದಾಗಿ ಹೇಳುತ್ತಾರೆ.
Like the Pharisees look down on the sinners.
ಫರಿಸಾಯರ ರೀತಿಯಲ್ಲಿ ಪಾಪಿಗಳನ್ನ ಕೀಳಾಗಿ ನೋಡ್ತಾರೆ.
And he is showing them that you who teach others so many things.
ಪೌಲನು ಏನು ತೋರಿಸ್ತಾನಪ್ಪ ಅಂದ್ರೆ ನೀವು ಮತ್ತೊಬ್ಬರಿಗೆ ಏನು ಬೋಧನೆ ಮಾಡ್ತಿರಲ್ಲ ಅದು ಮಾಡಬಾರದು ಇದು ಮಾಡಬಾರದು ಅಂತ ಅದನ್ನ ನೀವು ನಿಮ್ಮ ಯೋಚನಾ ಜೀವಿತದಲ್ಲೇ ಮಾಡ್ತಿದ್ದೀರಿ ಎಂಬುದಾಗಿ. ನೀವು ನಿಮ್ಮ ಜೀವಿತದಲ್ಲಿ ದೇವರ ಸ್ವಭಾವವನ್ನ ಪ್ರಕಟಪಡಿಸುತ್ತಿಲ್ಲ ಎಂಬುದಾಗಿ ಎರಡನೇ ಅಧ್ಯಾಯದಲ್ಲಿ ಏನಂತ ಹೇಳಿ ಮುಗಿಸ್ತಾನೆ ಪೌಲನು ಅಂದ್ರೆ
ರಿಲಿಜಿಯಸ್ ಫೆಲೋಸ್ ಆಲ್ಸೋ
ಧಾರ್ಮಿಕತೆ ಉಳ್ಳಂತ ಜನರು ಸಹ ಪಾಪಿಗಳು ಎಂಬುದಾಗಿ.
We have discovered in real life.
ನಾವು ಇಲ್ಲಿ ನಮ್ಮ ನಿಜ ಜೀವಿತವನ್ನ ತಿಳಿದುಕೊಳ್ಳುತ್ತೇವೆ.
ರಿಲಿಜಿಯಸ್ ಸಿನರ್ಸ್ ಆರ್ ವರ್ಸ್ than the irreligious.
ಧಾರ್ಮಿಕತೆ ಉಳ್ಳಂತ ಪಾಪಿಗಳು ಧಾರ್ಮಿಕತೆ ಇಲ್ಲದಂತ ಪಾಪಿಗಳಿಗಿಂತ ಕೆಟ್ಟವರು.
Because they've got the two sins of hypocrisy and pride which are million times worse than adultery and murder.
ಯಾಕಂದರೆ ಇವರು ಹೊಂದಿರುವಂತ ಕಪಟಿತನ ಮತ್ತು ಗರ್ವವೆಂಬ ಪಾಪವು ವ್ಯಭಿಚಾರ ಮತ್ತು ಕೊಲೆಗಿಂತ ಹೆಚ್ಚಾದದ್ದಾಗಿದೆ.
The worldly people can't understand that.
ಲೋಕದ ಜನರು ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ.
You tell a worldly person which is more serious, hypocrisy or adultery.
ನೀವು ಲೋಕದ ಜನರ ಬಳಿಗೆ ಹೋಗಿ ಕಪಟಿತನ ಮತ್ತು ವ್ಯಭಿಚಾರ ಇದರಲ್ಲಿ ಯಾವುದು ಗಂಭೀರವಾದದ್ದು ಅಂತ ಕೇಳುವಾಗ ಅವರು ಯೋಚಿಸುತ್ತಾರೆ ನಿಮಗೆ ತಲೆ ಕೆಟ್ಟಿದೆಯಾ ಎಂಬುದಾಗಿ.
ಅಡಲ್ಟ್ರಿ ಇಸ್ ಸೀರಿಯಸ್, ಹಿಪಾಕ್ರಸಿ, ಐ ಮೀನ್ ವಿ ಆಲ್ ಗಾಟ್ ಟು ಬಿ ಲಿಟಲ್ ಹಿಪೋಕ್ರಿಟ್ಸ್ ಅದರ್ವೈಸ್.
ವ್ಯಭಿಚಾರವು ಗಂಭೀರವಾದದ್ದಾಗಿದೆ ಯಾಕಂದ್ರೆ ನಾವೆಲ್ಲರೂ ಸ್ವಲ್ಪ ಸ್ವಲ್ಪ ಕಪಟಿತನವನ್ನು ಹೊತ್ತಿದ್ದೇವೆ, ಇಲ್ಲಾಂದ್ರೆ ಈ ಲೋಕದಲ್ಲಿ ಜೀವಿಸಲು ಆಗೋದಿಲ್ಲ. ಯೇಸು ವ್ಯಭಿಚಾರಿಗಳಿಗಿಂತ ಹೆಚ್ಚಾಗಿ ಕಪಟಿಗಳನ್ನು ಹೆಚ್ಚು ಖಂಡಿಸುತ್ತಿದ್ದರು.
You ask a worldly person, is pride worse or murder?
ಲೋಕದ ಜನರಿಗೆ ಹೋಗಿ ಗರ್ವ ಕೆಟ್ಟದ್ದ ಅಥವಾ ಕೊಲೆ ಕೆಟ್ಟದ್ದ ಎಂಬುದಾಗಿ ಕೇಳುವಾಗ ಅವರು ಹುಚ್ಚರ ನೀವು ಅಂತ ಅನ್ಕೊಂತಾರೆ. ಕೊಲೆ ತುಂಬಾ ಗಂಭೀರವಾದದ್ದು ಅಂತ ಅನ್ಕೊಳ್ತಾರೆ. ಗರ್ವವು ಸ್ವಾಭಾವಿಕವಾಗಿದೆ. ನಾವು ಏನಾಗಿದ್ದೇವಲ್ಲ ಅಥವಾ ನಾವೇನು ಸಾಧಿಸಿದ್ದೇವಲ್ಲ ಅದಕ್ಕಾಗಿ ಬರತ ಅಂತ ಹೇಳ್ತಾರೆ. ಯೇಸು ಗರ್ವದ ವಿಷಯವಾಗಿ ಎಚ್ಚರಿಸಿದರು.
Religious pride especially.
ವಿಶೇಷವಾಗಿ ಧಾರ್ಮಿಕ ಗರ್ವ.
But I have come to see this.
ನಾನು ಇದನ್ನು ನೋಡುವಾಗ
that 95% of Christians or 99% of Christians.
ಶೇಕಡ 95 ಅಥವಾ ಶೇಕಡ 99 ಭಾಗದಷ್ಟು ಕ್ರೈಸ್ತರು
that hypocrisy and pride are worse than murder and adultery.
ಕಪಟಿತನ ಮತ್ತು ಗರ್ವವು ವ್ಯಭಿಚಾರ ಮತ್ತು ಕೊಲೆಗಿಂತ ಅತಿ ಕೆಟ್ಟದ್ದು ಎಂಬುದಾಗಿ ನಂಬುವುದಿಲ್ಲ.
There's hope for a person who has fallen into murder and adultery.
ಕೊಲೆ ಮತ್ತು ವ್ಯಭಿಚಾರದಲ್ಲಿ ಬಿದ್ದಂತ ಮನುಷ್ಯರಿಗೆ ನಿರೀಕ್ಷೆ ಇದೆ.
Very little hope for someone who is a hypocrite. And
ಯಾರು ಕಪಟಿ ಮತ್ತು ಗರ್ವವನ್ನು ಹೊತ್ತಿದ್ದಾರಲ್ಲ ಅವರಿಗೆ ಕಡಿಮೆ ನಿರೀಕ್ಷೆ ಇದೆ.
This is the point of the story of the two sons.
ಇಬ್ಬರು ಮಕ್ಕಳ ಕಥೆಯ ಮುಖ್ಯ ಅಂಶ ಇದಾಗಿದೆ.
Prodigal son lived such a wretched life.
ತಪ್ಪಿ ಹೋದ ಮಗನು ಅತಿ ಕೆಟ್ಟ ಜೀವಿತವನ್ನು ಜೀವಿಸಿದನು.
At the end of the story, he is sitting with the father in the table with a ring on his hand.
ಕಥೆಯ ಕೊನೆಯ ಭಾಗದಲ್ಲಿ ಆತನು ತಂದೆಯ ಬಳಿ ಮೇಜಿನಲ್ಲಿ ಕುತ್ಕೊಂಡಿರುತ್ತಾನೆ, ಉಂಗರವನ್ನು ತೊಡಿಸಿಕೊಂಡಿರುತ್ತಾನೆ, ತುಂಬಾ ಸಂತೋಷವಾಗಿರುತ್ತಾನೆ. ಆದರೆ ಮತ್ತೊಬ್ಬ ಮಗನು ಪವಿತ್ರನಾಗಿ ನಟಿಸಿಕೊಂಡು ಆತನ ಹೃದಯವು ಬಹಳ ಕೆಟ್ಟು ಹೋಗಿತ್ತು. ತನ್ನ ಕಿರಿಯ ಸಹೋದರನ ವಿಷಯವಾಗಿ ಹೊಟ್ಟೆ ಕಿಚ್ಚು ಹೊಂದಿದನು. ತನ್ನ ಕಿರಿಯ ಸಹೋದರನು ದೂರ ಹೋಗಿ ಮನೆ ಬಿಟ್ಟು ಹೋಗಿದ್ದಕ್ಕಾಗಿ ತುಂಬಾ ಸಂತೋಷಗೊಂಡಿದ್ದನು. ಮನೆಯನ್ನು ಆಳಬಹುದು ಅನ್ಕೊಂಡಿದ್ದನು. ಮುಂದೆ ತನ್ನ ತಂದೆಯ ವ್ಯಾಪಾರವನ್ನ ಮುನ್ನಡೆಸಿಕೊಂಡು ವ್ಯಾಪಾರದಲ್ಲಿನ ತನ್ನ ಸಹೋದರನ ಪಾಲನ್ನು ತಾನೇ ತೆಗೆದುಕೊಂಡು ಮುನ್ನಡೆಸಬೇಕೆಂದಿದ್ದನು. ಆತನು ಕೆಟ್ಟವನಾಗಿದ್ದನು.
ಆದರೆ
ಕಥೆಯ ಕೊನೆಯ ಭಾಗದಲ್ಲಿ ಹಿರಿ ಮಗನು ಮನೆಯಿಂದ ಹೊರಗಡೆ ಇದ್ದನು.
ಹಾಗಾದರೆ
ರಕ್ಷಣೆಯ ನಿರೀಕ್ಷೆಯನ್ನು ಯಾರು ಹೆಚ್ಚು ಹೊಂದಿದ್ದಾರೆ?
ತಂದೆಯು
ಹಿರಿ ಮಗನನ್ನ ಕೇಳಿಕೊಂಡರು, ಬೇಡಿಕೊಂಡರು, ಹಿರಿ ಮಗನು ಮನೆಗೆ
ಹಿಂತಿರುಗಿಲ್ಲ.
ಹಿರಿಯ ಮಗನು ತಂದೆಯು ಕರೆಯದೇ ಇದ್ರೂ ಕೂಡ ಮನೆಗೆ ಹಿಂತಿರುಗಿ ಬಂದನು. ಅದು ತೋರಿಸತ್ತೆ ಕಿರಿಯ ಮಗನು ಹೆಚ್ಚು ಉತ್ತಮನು ಎಂಬುದು.
ಅಲ್ಟಿಮೇಟ್ಲಿ ಇನ್ ಚಾಪ್ಟರ್ 3
ಅಂತಿಮವಾಗಿ ಮೂರನೆಯ ಅಧ್ಯಾಯದಲ್ಲಿ
ಪೌಲನ್
ಹೇಳುತ್ತಾನೆ,
ವಾಟ್ ಇಸ್ ದ ಕನ್ಕ್ಲೂಷನ್,
ಏನು ತೀರ್ಮಾನ? ಈ ರೀತಿಯ ಪಾಪಿನ, ಆ ರೀತಿಯ
ರಿಲಿಜಿಯಸ್,
ಪ್ರಾಪಂಚಿಕತೆ ಉಳ್ಳಂತ ಪಾಪಿನ, ಧಾರ್ಮಿಕತೆ
ಉಳ್ಳಂತರ್ 3:23
ಮೂರನೇ ಅಧ್ಯಾಯ 23ನೇ ವಚನ, ಎಲ್ಲರೂ ಪಾಪ ಮಾಡಿದ್ದಾರೆ, ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ
ಹೇಳುತ್ತಾರೆ.
ಇಡೀ ಸತ್ಯವೇದದಲ್ಲಿ ಪಾಪದ ಕುರಿತಾಗಿ ಇರುವಂತ ಸ್ಪಷ್ಟವಾದ ವಿವರಣೆ ಇದಾಗಿದೆ. ಪಾಪ ಅಂದರೇನು?
ಇಸ್ ಡಿಫೈನ್ ಇನ್ ಡಿಫ್ರೆಂಟ್ ವೇಸ್,
ಬೇರೆ ಬೇರೆ ರೀತಿಯಲ್ಲಿ ವಿವರಣೆಗೊಂಡಿದೆ.
ಟ್ರಾನ್ಸ್ಗ್ರೆಷನ್ ಆಫ್ ದ ಲಾ,
ಒಂದು ಯೋಹಾನ ಮೂರನೇ ಅಧ್ಯಾಯ ಹೇಳುತ್ತೆ ಧರ್ಮಶಾಸ್ತ್ರದ ಉಲ್ಲಂಘನೆ ಎಂಬುದಾಗಿ.
ಜೇಮ್ಸ್ 4 ಇಟ್ ಸೇಸ್ ಇಫ್ ಯು ನೋ ವಾಟ್ ಇಸ್ ರೈಟ್ ಟು ಡೂ ಅಂಡ್ ಯು ಡೋಂಟ್ ಡೂ ಇಟ್, ದಟ್ಸ್ ಸಿನ್.
ಯಾಕೋಬ 4ರಲ್ಲಿ ಹೇಳುತ್ತೆ ನಿಮಗೆ ಸರಿ ಅಂತ ಗೊತ್ತಿದ್ರು ಅದನ್ನು ಮಾಡಲಿಲ್ಲ ಅಂದ್ರೆ ಅದು ಪಾಪ ಅಂತ.
ಫಸ್ಟ್ ಇಟ್ಸ್ ಡೂಯಿಂಗ್ ಸಮಥಿಂಗ್ ವಿಚ್ ಯು ನೋ ಇಸ್ ರಾಂಗ್,
ಮೊದಲನೆಯದಾಗಿ ಅದು ತಪ್ಪು ಅಂತ ಗೊತ್ತಿದ್ರು ಮಾಡುವಂತದ್ದು.
ಸೆಕೆಂಡ್ ಇಸ್ ನಾಟ್ ಡೂಯಿಂಗ್ ವಾಟ್ ಯು ನೋ ಇಸ್ ರೈಟ್,
ಎರಡನೆಯದಾಗಿ ನಿಮಗೆ ಸರಿ ಅಂತ ಅನಿಸಿದ್ದನ್ನ ಮಾಡದೇ ಇರುವಂತದ್ದು.
ಮೋರ್ ದನ್ ಆಲ್ ದಿಸ್,
ಇದೆಲ್ಲಕ್ಕಿಂತ ಹೆಚ್ಚಾಗಿ,
ಹಿಯರ್ ಇಸ್ ದ ಕ್ಲಿಯರೆಸ್ಟ್ ಡೆಫಿನೇಷನ್,
ಇದು ಪಾಪದ ಸ್ಪಷ್ಟವಾದ ವಿವರಣೆ.
ರೋಮನ್ಸ್ 3:23,
ರೋಮ 3:23,
ಕಮಿಂಗ್ ಶಾರ್ಟ್ ಆಫ್ ಗಾಡ್ಸ್ ಗ್ಲೋರಿ,
ದೇವರ ಮಹಿಮೆಯ ಮಟ್ಟವನ್ನ ಹೊಂದದೇ ಇರುವಂತದ್ದು.
ಅಂಡ್ ಆಸ್ ಲಾಂಗ್ ಆಸ್ ಯು ಕಮ್ ಶಾರ್ಟ್,
ನಿಮ್ಮ ಜೀವಿತದಲ್ಲಿ ನೀವು ದೇವರ ಮಹಿಮೆಯ ಮಟ್ಟಕ್ಕೆ ತಲುಪದೇ ಇದ್ದರೆ ನಿಮ್ಮ ಜೀವಿತದಲ್ಲಿ ಪಾಪವಿದೆ ಎಂಬುದಾಗಿ ಅರ್ಥ. ದೇವರ ಮಹಿಮೆ ಎಂಬುದರ ಅರ್ಥ ಏನು?
ಆಲ್ ಕ್ರಿಶ್ಚಿಯನ್ಸ್ ಯೂಸ್ ದಟ್ ಎಕ್ಸ್ಪ್ರೆಷನ್,
ಎಲ್ಲಾ ಕ್ರೈಸ್ತರು ಈ ಹೇಳಿಕೆಯನ್ನು ಉಪಯೋಗಿಸುತ್ತಾರೆ.
ಇಫ್ ಯು ಆಸ್ಕ್ ದೆಮ್ ವಾಟ್ ಯು ಮೀನ್ ಬೈ ದ ಗ್ಲೋರಿ ಆಫ್ ಗಾಡ್,
ದೇವರ ಮಹಿಮೆ ಏನು ಅಂತ ಕೇಳುವಾಗ ಅವರಿಗೆ ಅವ್ರು ಹೇಳುತ್ತಾರೆ ಒಂದು ಪ್ರಜ್ವಲತೆ, ಬೆಳಕು ಅಂತ. ಇಲ್ಲ ಇಲ್ಲ, ಅದಲ್ಲ.
ದಟ್ಸ್ ವೈ you don't experience
it. ಅದಕ್ಕಾಗಿ ನೀವು ಏನನ್ನೂ ಅನುಭವಿಸಲು ಸಾಧ್ಯವಿಲ್ಲ.
The Bible says the glory of God was seen in the face of Jesus.
ಸತ್ಯವೇದವು ಹೇಳುತ್ತದೆ ದೇವರ ಮಹಿಮೆಯನ್ನ ಯೇಸುವಿನ ಮುಖದಲ್ಲಿ ನೋಡಬಹುದಾಗಿದೆ ಎಂಬುದಾಗಿ. ಪೂರ್ಣ ಕೃಪೆ ಮತ್ತು ಸತ್ಯ ಉಳ್ಳದಾಗಿದೆ.
The character of Jesus that you see the glory of God.
ಯೇಸುವಿನ ಗುಣಲಕ್ಷಣದಲ್ಲಿ ನೀವು ದೇವರ ಮಹಿಮೆಯನ್ನ ಕಾಣಬಹುದಾಗಿದೆ.
It's not some bright light or anything.
ಅದು ಪ್ರಜ್ವಲಿಸುವಂತ ಬೆಳಕು ಮತ್ತೊಂದಲ್ಲ.
It's a certain nature.
ಅದು ಒಂದು ಸ್ವಭಾವ.
God's own nature.
ದೇವರ ಸ್ವಂತ ಸ್ವಭಾವವು ಇದೆ ಅದರಲ್ಲಿ.
Manifested in Christ.
ಅದು ಕ್ರಿಸ್ತನಲ್ಲಿ ಪ್ರಕಟವಾಗಿದೆ.
Christ likeness.
ಕ್ರಿಸ್ತನ ರೀತಿ.
That is the glory of God.
ಅದು ದೇವರ ಮಹಿಮೆ.
All have sinned and come short of being like Jesus Christ.
ಎಲ್ಲರೂ ಪಾಪ ಮಾಡಿ ಯೇಸು ಕ್ರಿಸ್ತನ ಹಾಗೆ ಬದಲಾಗುವ ಅವಕಾಶವನ್ನು ಕಳೆದುಕೊಂಡಿದ್ದಾರೆ.
You are religious or worldly, it makes no difference.
ನೀವು ಧಾರ್ಮಿಕರಾಗಿರಬಹುದು, ಪ್ರಾಪಂಚಿಕರಾಗಿರಬಹುದು, ವ್ಯತ್ಯಾಸ ಇಲ್ಲ.
We can say the religious person got
1%. ನಾವು ಹೇಳಬಹುದು ಧಾರ್ಮಿಕ ವ್ಯಕ್ತಿಯು ಶೇಕಡ 1% ಭಾಗವನ್ನು ಹೊಂದಿದ್ದಾನೆ.
Worldly person got 0.9%.
ಪ್ರಾಪಂಚಿಕ ವ್ಯಕ್ತಿಯು ಅಂಶ 9% ಹೊಂದಿದ್ದಾನೆ ಎಂಬುದಾಗಿ.
Difference is so little.
ವ್ಯತ್ಯಾಸ ತುಂಬಾ ಕಡಿಮೆ ಇದೆ.
It's like one ant saying I am 0.03 millimeters longer than you.
ಅದು ಯಾವ ರೀತಿ ಅಂತಂದ್ರೆ ಒಂದು ಇರುವೆ ಅಂಶ 3% ನಿನಗಿಂತ ಉದ್ದವಾಗಿದ್ದೇನೆ ಅಂತ ಹೇಳೋ ರೀತಿಯಲ್ಲಿ.
For an ant that may be a big amount.
ಇರುವೆಗೆ ಅದು ಬಹಳ ದೊಡ್ಡದು ಅಂತ ಅನಿಸಿರಬಹುದು.
As human beings when we look at it we say what crazy people boasting about 0.03 millimeters.
ಅದೇ ಮಾನವನು ನೋಡಿ ಹೇಳುವಾಗ ಏನು ಇವರು ಸ್ವಲ್ಪ ಅಳತೆ ಉದ್ದವಾಗಿದ್ದಕ್ಕೆ ಇಷ್ಟು ಕೊಚ್ಚಿಕೊಳ್ತಾರಲ್ಲ ಅಂತ.
That is the stupidity of Christians who say I am better than so and so.
ನಾನು ಇವರಿಗಿಂತ ಉತ್ತಮನು ಅಂತ ಹೇಳಿಕೊಳ್ಳುವಂತ ಕ್ರೈಸ್ತರ ಮೂಢತನ ಇದು.
You are, but in God's eyes you are all about the same.
ನಿಮಗೆ ಹಾಗೆ ಅನಿಸಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಆಗಿದ್ದಾರೆ. ದೇವರ ಮಹಿಮೆಯ ಮಟ್ಟಕ್ಕೆ ಏರಲು
ವಿಫಲವಾಗಿದೆ.
ನೀವು ಅದನ್ನು ಗ್ರಹಿಸಿಕೊಂಡಾಗ ನೀವು ಅಂಗನವಾಡಿಗೆ ಸೇರಲು ಸಿದ್ಧರಾಗಿದ್ದೀರಿ,
ರೆಡಿ ಟು ಜಾಯಿನ್ ದ ಸ್ಕೂಲ್,
ನೀವು ಶಾಲೆಗೆ ಸೇರಲು ಸಿದ್ಧರಾಗಿದ್ದೀರಿ.
Paul spends 2.5 chapters just trying to get a person to be ready to go to school.
ಒಬ್ಬ ವ್ಯಕ್ತಿಯು ಶಾಲೆಗೆ ಸೇರಲು ಸಿದ್ಧನಾಗಲು ಸಹಾಯವಾಗುವಂತೆ ಪೌಲನು 2.5 ಭಾಗದ ಅಧ್ಯಾಯವನ್ನು ವ್ಯಯಿಸಿದ್ದಾನೆ.
You are no better than the most worldly wicked person.
ಇಲ್ಲಿ ಪೌಲನು ಏನಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಅಂತಂದ್ರೆ ಲೋಕದಲ್ಲಿರುವಂತಹ ಅತಿ ಕೆಟ್ಟ ಪಾಪಿಗಿಂತ ನೀನು ಉತ್ತಮನಲ್ಲ ಎಂಬುದಾಗಿ ಹೇಳಲು.
Truly converted person.
ಒಬ್ಬ ನಿಜವಾಗಿ ಪರಿವರ್ತನೆ ಹೊಂದಿದಂತ ವ್ಯಕ್ತಿಯು ಕೆಲವೊಮ್ಮೆ ಆತನ ಜೀವಿತದಲ್ಲಿ ಅನ್ಸುತ್ತೆ ಲೋಕದಲ್ಲಿರುವಂತಹ ಅತಿ ಕೆಟ್ಟ ಪಾಪಿ ನಾನು ಎಂಬುದಾಗಿ.
If you have never felt like that even once.
ನಿಮಗೆ ಒಂದು ಬಾರಿ ಕೂಡ ಆ ತರ ಅನ್ನಿಸಿಲ್ಲ ಅಂದ್ರೆ
I would say you are probably not born again.
ನಾನು ನಿಮಗೆ ಹೇಳುತ್ತೇನೆ ನೀವು ಇನ್ನೂ ಹೊಸದಾಗಿ ಹುಟ್ಟಿಲ್ಲ ಅಂತ.
A person who is really born again will
ನಿಜವಾಗಿಯೂ ಹೊಸದಾಗಿ ಹುಟ್ಟಿದಂತಹ ವ್ಯಕ್ತಿಯಲ್ಲಿ ಆ ರೀತಿಯ ಭಾವನೆ ಒಂದು ಬಾರಿ ಆದರೂ
ಬರುತ್ತೆ.
ಆತ್ಮಿಕ ವ್ಯಕ್ತಿಯಲ್ಲಿ ಈ ರೀತಿಯ ಭಾವನೆಗಳು ಬಹಳಷ್ಟು ಬಾರಿ ಬರುತ್ತೆ. ಪೌಲನು ತನ್ನ ಜೀವಿತದ ಕೊನೆಯಲ್ಲಿ ಹೇಳ್ತಾನೆ, ಪಾಪಿಗಳಲ್ಲಿ ನಾನೇ ಮುಖ್ಯ ಎಂಬುದಾಗಿ. ಈ ರೀತಿ ಅವನಿಗೆ ಅನೇಕ ಬಾರಿ ಅನಿಸಿದೆ. ಯಾಕೆ ಆತರ ಅನಿಸಿದೆ ಅವನಿಗೆ?
ಸೋ ಕ್ಲೋಸ್ ಟು ಗಾಡ್, ಹಿ ಸಾ ದಿ ಗ್ಲೋರಿ ಆಫ್ ಗಾಡ್ ಸೋ ಬ್ರೈಟ್.
ಯಾಕಂದ್ರೆ ಪೌಲನು ದೇವರಿಗೆ ಹತ್ತಿರವಾಗಿದ್ದನು, ದೇವರ ಮಹಿಮೆಯನ್ನ ಪ್ರಕಾಶಮಾನವಾಗಿ ಕಂಡನು. ಅದಕ್ಕಾಗಿ ಆತನಿಗೆ ಯಾರು ದೇವರಿಂದ ದೂರವಾಗಿ ಕತ್ತಲಲ್ಲಿ ಜೀವಿಸ್ತಿರ್ತಾರಲ್ಲ ನಾನು ಸರಿ ಇದ್ದೀನಿ ಅಂತ
ಅನ್ಕೊಳ್ಳುತ್ತಾರೆ.
ಪಾಪದ ಈ ವಿವರಣೆಯನ್ನ ಸರಿಯಾಗಿ ಪಡೆದುಕೊಳ್ಳಿ. ದೇವರ ಮಹಿಮೆಗಿಂತ ಕೆಳಮಟ್ಟದಲ್ಲಿ ಉಳಿದುಕೊಳ್ಳುವುದು, ಮತ್ತೊಬ್ಬ ಸಹೋದರನಿಗೆ ನಿಮ್ಮನ್ನು ಹೋಲಿಸಿಕೊಂಡು ಕೊಚ್ಚಿಕೊಳ್ಳಬೇಡ್ರಿ. ನೀವು ಆತನಿಗಿಂತ ಉತ್ತಮರಲ್ಲ. ಆ ಒಂದು ಮುರಿಯಲ್ಪಡುವಿಕೆ ಮತ್ತು ದೀನತೆ ಸ್ಥಳಕ್ಕೆ ನೀವು ಬಂದಾಗ ನಿಮ್ಮ ಸ್ವಂತ ಪಾಪವನ್ನು ಅರಿಕೆ ಮಾಡುತ್ತೀರಿ, ಆಗ ರಕ್ಷಣೆಗೆ ಸಿದ್ಧರಾಗುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.